தரணிபாசதாம் நோகதம்பரே அத்திகல்பித கல்போயம் பிரத்யத்யகேசரி வியாசதீர்த்த குரு பூயாத் அஸ்மதிஷ்டாதி சித்தையே தபோவித்யா விரக்தியாதி சத்குண முகாகரானம் வாதிராஜ குருன் வந்தியை கிரீபதாஸ்ரயான் பூஜ்ய ராகவேந்திராய சத்யதர்மரதாய பததாம் கபருக்ஷாய நமதாம் காமதேனவே துர்வாதி துவாந்தவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமச்சிந்ததையாளவே ஆபாதமௌலி பர்யந்தம் குருநாமாக்திம் ஸ்மரே தேன விக்னாஹ பிரணஷ்யந்தி சித்யஞ்ச மனோரதாஹ ஹரி ஓம் ஸ்ரீ குருப்யோ நமஹ. ನಾವು ಹರಿಕಥಾಮೃತ ಸಾರದಲ್ಲಿ ಮಾತೃಕಾ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಮುಂಚಿನ ಸಂಧಿಗಳನ್ನು ನೋಡಿದರೆ ನಾವು ಮಾತೃಕಾ ಸಂಧಿ ಇದು ಎಂಟನೇ ಸಂಧಿ, ಅದಕ್ಕೆ ಮುಂಚೆ ಪಂಚತನ್ಮಾತ ಸಂಧಿ, ಅದಕ್ಕೆ ಮುಂಚೆ ಪಂಚಮಹಾಯಜ್ಞ ಸಂಧಿ ಬರುತ್ತೆ. ಪಂಚಮಹಾಯಜ್ಞ ಸಂಧಿಯಲ್ಲಿ ದೇವತೆಗಳು ನಮಗೆ ಜೀವಕ್ಕೆ ಈ ಜೀವ ಮಾಡುವ ಒಂದು ಪ್ರಯಾಣದ ಸೈಕಲ್ನಲ್ಲಿ ಒಂದೊಂದು ಕಡೆ ಅವರು ಮಾಡುವ ಒಂದು ಮಹಾಯಜ್ಞವನ್ನು ಹೇಗೆ ಮಾಡ್ತಾರೆ ಅನ್ನೋದು ನಾವು ಆ ಅನುಸಂಧಾನೆಯನ್ನು ಮಾಡ್ಕೋಬೇಕನ್ನುವುದು ಮುಖ್ಯವಾಗಿ ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದಾಗ. ಅದಾದ ಮೇಲೆ ಪಂಚತನ್ಮಾತ್ರ ಸಂಧಿಯಲ್ಲಿ ನಮಗೆ ಸ್ಥೂಲ ದೇಹದಲ್ಲಿ ಇರುವ ಪರಮಾತ್ಮನ ನಾನಾ ವಿಧವಾದ ಅನೇಕ ವಿಧವಾದ ರೂಪಗಳನ್ನು ನಾವು ನೋಡಿದ್ದೀವಿ. ಅದು ಯಾಕೆ ಪರಮಾತ್ಮ ಇಲ್ಲಿ ನಮ್ಮ ದೇಹದಲ್ಲಿ ನಾನಾ ವಿಧವಾದ ರೂಪಗಳ ಅನೇಕ ರೂಪಗಳನ್ನು ತಗೊಂಡಿರ್ತಾನೆ ಅಂತ ತಿಳ್ಕೊಂಡು ನಾವು ಮಾಡೋದೇನು, ಯಾಕೆ ತಿಳ್ಕೋಬೇಕು ಅನ್ನೋದು. ಅದಕ್ಕೆ ಮೊದಲು ಆ ಥಿಯರಿಟಿಕಲ್ ಆಸ್ಪೆಕ್ಟ್ ತಿಳ್ಕೊಂಡ ಮೇಲೆ ಅದು ಯಾಕೆ ತಿಳ್ಕೋಬೇಕು ಅನ್ನೋದಕ್ಕೆ ನಾವು ಆ ಪರಮಾತ್ಮನ ರೂಪಗಳನ್ನು ತಿಳ್ಕೊಂಡ ಮೂಲಕವಾಗಿ ನಮ್ಮ ಪಿಂಡಾಂಡದಲ್ಲಿ ಇರುವ ಪರಮಾತ್ಮನ ರೂಪಗಳು ಬ್ರಹ್ಮಾಂಡದಲ್ಲಿ ಇರುವ ಪರಮಾತ್ಮನ ರೂಪಗಳಿಗೆ ಐಕ್ಯ ಚಿಂತನೆಯನ್ನು ಮಾಡಿ ನಾವು ಒಂದು ವಿಧವಾದ ಮಾನಸಿಕ ಪೂಜೆಯನ್ನು ಅಂದ್ರೆ ಈ ಮಹತ್ತರವಾದ ಬ್ರಹ್ಮಾಂಡವನ್ನೇ ಪರಮಾತ್ಮನಿಗೆ ಒಂದು ಮಂಟಪದ ಹಾಂಗೆ ಮಾಡಿಕೊಂಡು ಪರಮಾತ್ಮನನ್ನು ನಾವು ಪೂಜೆ ನಿತ್ಯವೂ ಮಾನಸಿಕ ಪೂಜೆಯನ್ನು ಮಾಡಬಹುದು ಅನ್ನೋ ಒಂದು ಸೂಚನೆಯನ್ನು ಆ ಪಂಚ ತನ್ಮಾತ್ರ ಸಂಧಿಯಲ್ಲಿ ನಮಗೆ ಸೂಚನೆ ಮಾಡಿದ್ದಾರೆ. ಈ ವಿಧವಾಗಿ ಸ್ಥೂಲ ದೇಹಗತವಾದ ಈ ಪರಮಾತ್ಮನ ರೂಪಗಳನ್ನು ಪಂಚತನ್ಮಾತ್ರ ಸಂಧಿಯಲ್ಲಿ ಪರಮಾತ್ಮನ ರೂಪಗಳನ್ನು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅದಾದ ಮೇಲೆ ಮಾತೃಕಾ ಸಂಧಿಯಲ್ಲಿ ನಮಗೆ ಆ ಸ್ಥೂಲ ದೇಹದಲ್ಲಿ ಇರುವ ಪರಮಾತ್ಮನ ರೂಪಗಳು ಅಭಿಮಾನಿ ದೇವತೆಗಳ ಮೂಲಕವಾಗಿ ಇರುವ ಒಂದು ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮ ಹೇಗೆ ಆದರೆ ನಮ್ಮ ಸ್ಥೂಲ ದೇಹದಲ್ಲಿ ಅಭಿಮಾನಿ ದೇವತೆಗಳ ಮೂಲಕವಾಗಿ ನಮ್ಮನ್ನು ಹೇಗೆ ನಿಯಮನ ಮಾಡ್ತಾನೆ ಅನ್ನೋದನ್ನು ಮಾತೃಕಾ ಸಂಧಿಯಲ್ಲಿ ತಿಳಿಸ್ತಾರೆ. ಇದಕ್ಕೆ ಕಾರಣವೇನು, ಏನಂದ್ರೆ ಈ ನಾವು ಮಾತೃಕಾ ನ್ಯಾಸ ಅಂತೇಳಿ ಮಾಡ್ತೀವಿ, ಅಂದ್ರೆ ಅಕ್ಷರಗಳು ಒಂದೊಂದು ಅಕ್ಷರದ ಒಳಗೂ ಪರಮಾತ್ಮನ ರೂಪಗಳಿದೆ. ಆ ಅಕ್ಷರದ ಒಳಗಿರುವ ಪರಮಾತ್ಮನ ರೂಪಗಳು ಹೇಗೆ ಒಂದು ಅಭಿಮಾನಿ ದೇವತೆಗಳ ಮೂಲಕವಾಗಿ ನಮ್ಮ ಒಳಗೆ ಇದ್ದು ನಮ್ಮ ಸ್ಥೂಲ ದೇಹದ ಒಳಗೆ ಇದ್ದು ನಮ್ಮನ್ನು ನಿಯಮನ ಮಾಡ್ತಾನೆ ಅಂತ ತಿಳ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವು ದಿನಾಗಲೂ ಈಗ ಪೂಜೆ ಮಾಡ್ತೀವಿ, ಪೂಜೆ ಮಾಡುವಾಗ ಫಿಸಿಕಲ್ ಆಗಿ ಭೌತಿಕವಾಗಿ ಪರಮಾತ್ಮನ ಬಿಂಬವನ್ನಿಟ್ಟು ಒಂದು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಆ ಪೂಜೆಯನ್ನು ಮಾಡುವಾಗ ನಮಗೆ ಒಂದು ಮಾನಸಿಕ ಅನುಸಂಧಾನ ಹೇಗೆ ಇರಬೇಕು ಅನ್ನುವುದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಪಂಚತನ್ಮಾತ್ರ ಸಂಧಿಯಲ್ಲಿ ನಮಗೆ ಕೊಟ್ಟಿದಂತಹ ಆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆ ಸೆಕೆಂಡ್ ಹಾಫ್ ನಲ್ಲಿ ಇರೋದು ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಅದು ಮಾಡ್ತಾ ಹೇಳುವಾಗ ನಾವು ಭೌತಿಕವಾಗಿ ಪರಮಾತ್ಮನ ಪೂಜೆ ಮಾಡುವಾಗ ನಮಗೆ ಮಾನಸಿಕವಾಗಿ ಎಂತಹ ಅನುಸಂಧಾನ, ಮಾನಸಿಕ ಪೂಜೆಯನ್ನಂದ್ರೆ ಭೌತಿಕ ಪೂಜೆಯನ್ನು ಮಾಡುವಾಗ ಮಾನಸಿಕ ಪೂಜೆಯನ್ನು ಕೂಡ ಮಾಡಬೇಕು. ಅದು ಹೇಗೆ ಮಾಡಬೇಕು ಅನ್ನೋದು ಮಾತೃಕಾ ಸಂಧಿಯಲ್ಲಿ ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ನಾವು ಪರಮಾತ್ಮನನ್ನು ದಿನಾಗಲೂ ಅರ್ಧ ಗಂಟೆ ಪೂಜೆ ಮಾಡಲಿ, ಗಂಟೆ ಪೂಜೆ ಮಾಡಲಿ, ಎಷ್ಟೊಂದು ಕಾಲದಲ್ಲಿ ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡುವಾಗ ನಮಗೆ ಮಾನಸಿಕ ಚಿಂತನೆ ಹೇಗಿರಬೇಕು ಅನ್ನೋದು ತೋರಿಸುವುದರ ಮೂಲಕವಾಗಿ ಆ ಪೂಜಾ ಸಮಯದಲ್ಲಿ ಮಾನಸಿಕ ಪೂಜೆಯನ್ನು ಕೂಡ ಮಾಡಬೇಕು. ಅಂದ್ರೆ ಡ್ಯೂರಿಂಗ್ ದಟ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮ್ ಎರಡನ್ನು ನಾವು ಮಾಡ್ತೀವಿ. ಆದರೆ ಮಾನಸಿಕ ಪೂಜೆ ಮಿಕ್ಕ ಸಮಯದಲ್ಲಿ ಅಂದ್ರೆ ಆ ಭೌತಿಕ ಪೂಜೆ ಮಾಡದೇ ಇರುವ ಸಮಯದಲ್ಲಿ ಕೂಡ ನಿತ್ಯವೂ ಕೂಡ ಮಾನಸಿಕ ಪೂಜೆ ಮಾಡುವ ಒಂದು ಪ್ರಯತ್ನವನ್ನು ಹೇಗೆ ಮಾಡಬೇಕು ಅನ್ನುವ ಒಂದು ಇನ್ಸ್ಟ್ರಕ್ಷನ್ ಮಾತೃಕಾ ಸಂಧಿಯಲ್ಲಿ ನಮಗೆ ಸಿಗುತ್ತೆ. ನಾವು ಪರಮಾತ್ಮನನ್ನು ಆವಾಹನ ಮಾಡುವಾಗ ಬಿಂಬೋಸ್ ಪ್ರತಿಬಿಂಬೋಸ್ಮಿ ತವೇದ್ಯ ಚಾಂತರಂ ಸ್ವಾಮಿ ನಿರ್ದೋಷ ಮದ್ದೋಷಾನ್ ವಿರೋಚನ ವಿರೇಚೆ ನಮೋಸ್ತಿ ಅಂತ ಹೇಳುವಾಗ ಪರಮಾತ್ಮನ ರೂಪಗಳನ್ನು ನಮ್ಮ ಒಳಗೆ ಇರುವ ಪರಮಾತ್ಮನ ರೂಪಗಳನ್ನು ನಾವು ಹೊರಗೆ ಅಂದ್ರೆ ಬಿಂಬದ ಒಳಗೆ ಹೊರಗಿರುವ ಪರಮಾತ್ಮನ ಒಂದು ಪ್ರತಿಮೆಯ ಒಳಗೋ ಇಲ್ಲ ಒಂದು ವಿಗ್ರಹದ ಒಳಗೋ ಎಲ್ಲೋ ಒಂದು ಕಡೆ ನಾವು ಆವಾಹನ ಮಾಡ್ತೀವಿ. ಇದು ಯಾಕೆ ಅಂದ್ರೆ ಅಲ್ಲಿ ಪರಮಾತ್ಮ ರೂಪಗಳು ಅಲ್ಲಿ ಇದೆ, ನಮ್ಮ ಒಳಗೆ ಇದೆ. ನಮ್ಮ ಒಳಗಿರುವ ರೂಪಗಳನ್ನು ಹೊರಗೆ ತಂದು ಆ ಬಿಂಬದ ಒಳಗೆ ಆವಾಹನೆ ಮಾಡುವುದರಲ್ಲಿ ಏನು ಉದ್ದೇಶ ಅಂತ ಹೇಳಿದರೆ, ನಮಗೆ ಒಳಗೆ ಇರುವ ಪರಮಾತ್ಮನ ರೂಪ ನಮಗೆ ಹೇಗೆ ಆದ್ರೆ ನಮಗೆ ಒಳಗಿದ್ದು ಎಲ್ಲವನ್ನು ನಮ್ಮನ್ನು ಒಂದು ನಿಯಮನ ಮಾಡ್ತಾ ಇರ್ತಾನೆ. ಆ ರೂಪಗಳನ್ನು ಹೊರಗೆ ಆವಾಹನ ಮಾಡುವುದರ ಒಂದು ಸಂಕೇತ ಏನಂದ್ರೆ ಸಿಂಬಾಲಿಕ್ ಆಗಿ ನಮಗೆ ಆ ಹೊರಗೆ ನಾವು ನಮ್ಮ ಒಳಗಿರುವ ರೂಪಗಳನ್ನು ನಾವು ಪೂಜೆ ಮಾಡಲಿಕ್ಕಾಗೋದಿಲ್ಲ, ಹೊರಗೆ ಇರುವ ಬಿಂಬಕ್ಕೆ ನಾವು ಪೂಜೆ ಮಾಡಲಿಕ್ಕಾಗತ್ತೆ. ಆ ಬಿಂಬದ ಒಳಗೆ ಆ ರೂಪಗಳನ್ನು ಆವಾಹನ ಮಾಡುವುದರ ಒಂದು ಸಿಂಬಾಲಿಕ್ ಆಗಿ ಏನಂದ್ರೆ ಅಲ್ಲಿ ಬಂದು ಪರಮಾತ್ಮನ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ಬಿಂಬದಲ್ಲಿ ಬಂದು ನಿಂತು ನಾವು ಮಾಡುವ ಈ ಪೂಜೆಯನ್ನು ಸ್ವೀಕಾರ ಮಾಡಿ ಆ ಪೂಜೆ ಕೂಡ ಏನು ಪರಮಾತ್ಮ ನಮಗೆ ಕೊಟ್ಟ ಶಕ್ತಿಯಿಂದನೇ ನಾವು ಮಾಡ್ತೀವಿ. ಅಂದ್ರೆ ಪರಮಾತ್ಮ ತನಗೆ ತಾನೇ ಪೂಜೆ ಮಾಡಿಕೊಂಡ ಹಾಗೆ ಒಂದು ವಿಧವಾಗಿ ಆ ವಿಧವಾಗಿ ಆ ಬಿಂಬದಲ್ಲಿರುವ ಪರಮಾತ್ಮನ ಪೂಜೆಯನ್ನು ನಾವು ಮಾಡುವಾಗ ಅಲ್ಲಿ ಇರುವ ಆ ರೂಪಗಳಿಂದ ಪರಮಾತ್ಮ ನಮ್ಮನ್ನು ಒಲಿಬೇಕು, ನಮ್ಮನ್ನು ಕಾಪಾಡಬೇಕು ಅಂತ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಮಾಡುವಂತಹ ಒಂದು ಪೂಜಾ ವಿಧಾನ ಅದು. ಆ ಪೂಜಾ ವಿಧಾನ ಮಾಡುವಾಗ ನಾವು ಆ ಬಿಂಬದ ಒಳಗೆ ಹೊರಗಿರುವ ಪ್ರತಿಮೆ ಒಳಗೆ ಪರಮಾತ್ಮನ ರೂಪಗಳನ್ನು ಆವಾಹನ ಮಾಡುವಾಗ ನಮ್ಮ ಒಳಗಿರುವ ಆ ಅಭಿಮಾನಿ ದೇವತೆಗಳು ಕೂಡ ಹಾಗೆ ಅಂದ್ರೆ ಪರಮಾತ್ಮನ ರೂಪಗಳನ್ನು ನಾವು ಆವಾಹನ ಮಾಡುವಾಗ ಆ ಪರಮಾತ್ಮ ರೂಪಗಳಲ್ಲಿ ಬಂದು ಸೇರಿಕೊಂಡಾಗ ಆ ಪರಮಾತ್ಮ ರೂಪ ಹೇಗೆ ಬರುತ್ತೆ ಅಂದ್ರೆ ಆ ದೇವತೆಗಳೆಲ್ಲ ಪರಮಾತ್ಮ ರೂಪಗಳನ್ನು ಹೊತ್ತುಕೊಂಡು ಬರ್ತಾರೆ. ಅಂದ್ರೆ ಆ ತಾತ್ವಿಕ ದೇವತೆಗಳು ತತ್ವೇಶ್ವರ ಯಾರಿದ್ದಾರೋ ಆ ತಾತ್ವಿಕ ದೇವತೆಗಳೆಲ್ಲ ಆ ಪರಮಾತ್ಮ ರೂಪಗಳನ್ನು ಹೊತ್ತುಕೊಂಡು ಬರ್ತಾರಂತೆ. ಯಾಕಂದ್ರೆ ಸೇವೆ ನಿತ್ಯವೂ ಸೇವೆ ಮಾಡ್ತಾ ಇರಬೇಕಂತೇಳಿ ಬಂದು ಆ ಬಿಂಬದ ಒಳಗೆ ಕೂಡ ತಾತ್ವಿಕ ದೇವತೆಗಳು ಇದ್ದು ಆ ಪರಮಾತ್ಮನ ಸೇವೆಯನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಅಂದ್ರೆ ಆವಾಗ ನಾವು ನಮ್ಮ ಒಳಗೆ ಇದ್ದು ದೇವತೆಗಳು ಹೇಗೂ ಪೂಜೆ ಮಾಡ್ತಾ ಇದ್ದಾರಲ್ವಾ, ಆ ಬಿಂಬದ ಒಳಗೂ ಕೂಡ ಬಂದು ಯಾಕೆ ಪೂಜೆ ಮಾಡ್ತಾರೆ ತತ್ವದೇವತೆಗಳು ಅಲ್ಲೇ ಇರಬಹುದಲ್ವಾ. ಅಂದ್ರೆ ನಾವು ಅವ್ರು ಯಾವಾಗಲೂ ನಿತ್ಯವೂ ಪೂಜೆ ಮಾಡ್ಬೇಕಂತೇಳಿ ಅಂದ್ರೆ ಆ ಡ್ಯೂರಿಂಗ್ ದಟ್ ಪ್ರಾಸೆಸ್ ಆ ಟ್ರಾನ್ಸ್ಫರ್ ಪ್ರಾಸೆಸ್ ನಮ್ಮ ಒಳಗಿಂದ ಆ ಪರಮಾತ್ಮ ರೂಪಗಳು ಬಂದು ಆ ಹೊರಗಿರುವ ಆ ಬಿಂಬದಲ್ಲಿ ಆಹ್ವಾನ ಮಾಡುವಾಗ ಅಲ್ಲಿ ಬಂದು ಸೇರೋ ಆ ಥ್ರೂಔಟ್ ದಟ್ ಪ್ರಾಸೆಸ್ ಅಲ್ಲಿ ಇದ್ದಷ್ಟು ಹೊತ್ತು ಕೂಡ ಆವಾಹನ ಮಾಡಿದಷ್ಟು ಹೊತ್ತು ಕೂಡ ಅಲ್ಲಿ ದೇವತೆಗಳಿದ್ದು ನಿತ್ಯವೂ ಕೂಡ ಪರಮಾತ್ಮನ ಪೂಜೆ ಮಾಡಬೇಕಂತ ಕಾದುಕೊಂಡಿರ್ತಾರೆ ಅಂತ ಹೇಳಿ. ಅದಕ್ಕೆ ಅಂತಹ ತತ್ವ ದೇವತೆಗಳ ಸಹಿತವಾಗಿ ಪರಮಾತ್ಮನ ರೂಪಗಳನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಅನ್ನೋದು ಈ ಮಾತೃಕಾ ಸಂಧಿಯಲ್ಲಿ ನಮಗೆ ಸ್ವಲ್ಪ ಸೂಚನೆಯನ್ನು ಕೊಡ್ತಾರೆ. ಆ ಭಾವವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಇಲ್ಲಿ ಒಂದು ಪದ್ಯವನ್ನು ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ ನಲ್ಲಿ ಐ ಥಿಂಕ್ ಹದಿನೈದನೇ ಶ್ಲೋಕ ನೋಡ್ತಾ ಇದ್ದೀವಿ. ನಾಲಿಗೆಯೊಳಿಹ ವರುಣ ಮತ್ಸ್ಯ ಅಣುನಾಳಿಗೆಯೊಳು ಉಪೇಂದ್ರರು ಇಂದ್ರರು ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧ ಗರ್ಭನಿಹ ಆಲೆ. ಅಲ್ಲಿ ಕೆಲವು ಪಾಠಗಳಲ್ಲಿ ಆಲೆಯೊಳು ಆಲೆ ಅಂದ್ರೆ ಬೇರೆ ಅರ್ಥ ಬರುತ್ತೆ. ಆಲಿಯೊಳು ವಾಮನ ಸುಭಾಮನ ಫಾಲದೊಳು ಶಿವಕೇಶವನು ಸುಕಪೋಲದ ಒಳಗೆ ರತೀಶಕಾಮನು ಅಲ್ಲೇ ಪ್ರದ್ಯುಮ್ನ ಇಲ್ಲ ಅಲ್ಲಿ ಪ್ರದ್ಯುಮ್ನ ಹೇಗಾದ್ರೂ ಹೇಳ್ಬೋದು. ಅಲ್ಲಿ ಅಲ್ಲೇ ಇಲ್ಲ ಅಲ್ಲಿ ಪ್ರದ್ಯುಮ್ನ ಅಂತ ಹೇಳ್ಬೋದು. ಏನು ಅಂದ್ರೆ ನಾನು ಹೇಳಿದಂಗೆ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಪರಮಾತ್ಮನನ್ನು ನಾವು ಆವಾಹನ ಮಾಡಿ ಪೂಜೆಯನ್ನು ಮಾಡ್ತೀವಿಕೋಸ್ಕರ ಆ ತತ್ವಾಭಿಮಾನಿ ದೇವತೆಗಳ ರೂಪಗಳು ಅಲ್ಲಿರುವ ಅದರ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳನ್ನು ಅವು ನಮ್ಮ ದೇಹದ ಒಳಗೆ ಎಲ್ಲಿರುತ್ತೆ ಅಂತ ಹೇಳಿ ಹೇಳಿದ್ರೆ ನಾವು ಬಿಂಬ ಪ್ರತಿಬಿಂಬವನ್ನು ಅಂದ್ರೆ ನಮ್ಮ ದೇಹದ ಒಳಗೆ ಒಂದೊಂದು ಅವಯದ ಒಳಗೆ ಇರುವ ಅಭಿಮಾನಿ ದೇವತೆಗಳು ಅದರ ಒಳಗೆ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳನ್ನು ನಾವು ಹೊರಗಿರುವ ಒಂದು ವಿಗ್ರಹ ಆ ವಿಗ್ರಹದ ಒಳಗೆ ಆಹ್ವಾನ ಮಾಡ್ತೀವಿ. ಉದಾಹರಣೆಗೆ ನಮ್ಮ ಕಣ್ಣು ಒಳಗೆ ಒಂದಿರುವ ಒಂದು ರೂಪ ಪರಮಾತ್ಮ ರೂಪ ಇದ್ರೆ ಅದೇ ಪರಮಾತ್ಮ ರೂಪ ಬಂದು ಆ ವಿಗ್ರಹದ ಒಳಗಿರುವ ಒಂದು ಕಣ್ಣಿನ ಒಳಗೆ ಬಂದು ನೆಲೆಸಿ ಇರಲಿ ಅಂತೇಳಿ ಈ ವಿಧವಾಗಿ ಒಂದೊಂದು ರೂಪವನ್ನು ಕೂಡ ನಾವು ನಮ್ಮ ಒಳಗಿರುವ ರೂಪಗಳನ್ನು ಆ ಹೊರಗಿರುವ ಒಂದು ಸ್ಥೂಲವಾದ ಒಂದು ಪ್ರತಿಮೆ ಒಂದು ವಿಗ್ರಹದಲ್ಲಿ ಆಗಲಿ ಪ್ರತಿಮೆಯಲ್ಲಿ ಆಗಲಿ ನಾವು ಆವಾಹನ ಮಾಡ್ತೀವಿ. ಅದು ಹೇಗೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾಲಿಗೆಯೊಳು ಇಹ ವರುಣ ಮತ್ಸ್ಯ ಅಂತ ಹೇಳಿ ಅಂದ್ರೆ ನಮ್ಮ ಬಾಯಿಯೊಳಗಿರುವಂತಹ ನಾಲಿಗೆ ಯಾವ್ದಿದೋ ಆ ನಾಲಿಗೆ ಒಳಗೆ ವರುಣದೇವರಿದ್ದಾರೆ. ಆ ವರುಣದೇವರ ಅಂತರ್ಗತನಾಗಿ ಮತ್ಸ್ಯ ರೂಪಿ ಪರಮಾತ್ಮ ಇದ್ದಾನೆ. ಈ ವಿಧವಾಗಿ ನಾಲಿಗೆ ಒಳಗಿರುವಂತಹ ವರುಣದೇವರ ಒಳಗೆ ಅಂತರ್ಗತನಾಗಿರುವಂತಹ ಮತ್ಸ್ಯ ರೂಪ ಪರಮಾತ್ಮ ಅವನು ಇದ್ದಾನೆ. ಅದೇ ವಿಧವಾಗಿ ಅನುನಾಳಿಗೆಯೊಳು ಉಪೇಂದ್ರರಿಂದ್ರರು. ಅನುನಾಳಿಗೆ ಅಣುನಾಳಿಗೆ ಅಂದ್ರೆ ಒಳಗಿನ ಚಿಕ್ಕ ನಾಳಿಗೆ, ಆ ದೊಡ್ಡ ನಾಳಿಗೆ ಒಳಗಿರುವಂತಹ ಅಣು ಅಂದ್ರೆ ಚಿಕ್ಕದು. ಸೊ ನಮ್ಗೆ ದೊಡ್ಡ ಸ್ಥೂಲವಾಗಿರುವಂತಹದ್ದು ಹೊರಗಿನ ನಾಳಿಗೆ, ಒಳಗಿನ ನಾಳಿಗೆ ಚಿಕ್ಕದಾಗಿರುತ್ತೆ. ಆ ದೊಡ್ಡ ನಾಳಿಗೆಗೆ ಒಳಗಿರುವಂತಹ ಕಂಟಕತವಾದಂತಹ ಚಿಕ್ಕ ನಾಳಿಗೆಯಲ್ಲಿ ಇಂದ್ರನು ಇದ್ದಾನೆ, ಇಂದ್ರ ದೇವತೆ ಇದ್ದಾನೆ. ಆ ಇಂದ್ರ ದೇವತೆ ಅಂತರ್ಗತನಾಗಿ ಉಪೇಂದ್ರ ನಾಮಕ ಪರಮಾತ್ಮ ಇದ್ದಾನೆ. ಈ ವಿಧವಾಗಿ ಉಪೇಂದ್ರರು ಇಂದ್ರರು ಇವರಿಬ್ಬರು ಕೂಡ ಅಣುನಾಳಿಗೆ ಚಿಕ್ಕ ನಾಳಿಗೆ ಒಳಗಿದ್ದಾರೆ. ಅದಾದ ಮೇಲೆ ತಾಲು ಪಜ್ಜನ್ಯಾಖ್ಯ ಸೂರ್ಯನು ಅರ್ಧ ಗರ್ಭನಿಹ ಅಂತೇಳಿ. ತಾಲು ಅಂದ್ರೆ ನಮ್ಮ ತಾಲು ಅಂದ್ರೆ ದವಡೆಗಳು ಅಂತ ಯಾಕೆ ಕರಿತೀವೋ, ದವಡೆಗಳು ಇಲ್ಲ ನಮಗೆ ಶಬ್ದ ಹೊರಗೆ ಬರುವಂತ ಉಪಯೋಗಕರವಾದಂತಹ ಕಂಠಗತವಾದ ತಾಳುಗಳು ಯಾವುದಿದೆ ಆ ತಾಳುಗಳ ಒಳಗೆ ಪಜ್ಜನ್ಯ ಅಂತ ಕರೆಯಲ್ಪಡುವಂತಹ ಸೂರ್ಯನಿದ್ದಾನೆ. ಅಂತಹ ದೇವತೆಗ ಅಂತರ್ಗತನಾಗಿ ಅರ್ಧಗರ್ಭ ಅಂದ್ರೆ ಆ ವೃದ್ಧಗರ್ಭ ಸಮಂತವಾಗಿ ಇರುವಂತಹ ಪೂರ್ಣನಾದ ಆ ಪರಮಾತ್ಮ ಇದ್ದಾನೆ. ಸೊ ಆ ಅರ್ಧಗರ್ಭನಾದ ಪರಮಾತ್ಮ ಆ ಸೂರ್ಯ ಅಂತರ್ಗತನಾಗಿದ್ದಾನೆ, ಅವನು ನಮ್ಮ ತಾಲು ಒಳಗಿದ್ದಾನೆ ಅಂತ ಹೇಳಿ. ಅದಾದ ಮೇಲೆ ಆಲಿಯೊಳು ವಾಮನ ಸುಭಾಮನ. ಆಲಿ ಅಂದ್ರೆ ಕಣ್ಣು, ಕಣ್ಣಿನ ಒಳಗೆ ಸುಭಾಮನ, ಸುಭಾಮನ ಅಂತ ಕರೆಯಲ್ಪಡುವಂತಹ ದೇವತೆ, ಅವನ ಅಂತರ್ಗ ಆ ದೇವತೆ ಅಂತರ್ಗತನಾಗಿರುವಂತಹ ವಾಮನ. ವಾಮನ ವಾಮನ ಭಾಮನ ಒಂದೇ ಸಾಮನ, ಅಲ್ಲಿ ವಾಮನ ಭಾಮನ ಅಂತ ಎರಡೂ ಪರಮಾತ್ಮನ ಹೆಸರು. ಇಲ್ಲಿ ಒಂದೊಂದು ಶಬ್ದಕ್ಕೆ ಕೂಡ ನಾವು ನೋಡಿದ್ರೆ ಆ ದೇವತೆಯ ಹೆಸರಿನಲ್ಲಿ ಅದೇ ಹೆಸರಿನಲ್ಲಿ ಪರಮಾತ್ಮ. ಈಗ ವರುಣ ಅಂದ್ರೆ ವರುಣ ಎಂಬ ದೇವತೆ ಇದ್ದಾನೆ, ವರುಣ ನಾಮಕ ಪರಮಾತ್ಮನು ಆ ವರುಣ ದೇವತೆ ಒಳಗೂ ಇದ್ದಾನೆ, ಆ ವರುಣ ದೇವತೆ ಒಳಗೆ ಮತ್ಸ್ಯ ರೂಪ ಪರಮಾತ್ಮನು ಇದ್ದಾನೆ. ಈ ವಿಧವಾಗಿ ಒಂದೊಂದರ ಒಳಗೆ ಕೂಡ ನೋಡಿದ್ರೆ ಈಗ ವಾಮನ ಸುಭಾಮನ. ಸೊ ಸುಭಾಮನ ಅನ್ನುವ ಹೆಸರಿನಲ್ಲಿ ಪರಮಾತ್ಮನ ಹೆಸರು ಇದೆ, ಆದರೆ ಇಲ್ಲಿ ಸುಭಾಮನ ಎಂಬ ದೇವತೆ ಒಳಗಿರುವ ಅಂತರ್ಗತನಾಗಿರುವಂತಹ ವಾಮನ ಅವನು ನಮ್ಮ ಆಲಿ ಕಣ್ಣಿನ ಒಳಗೆ ಇದ್ದಾನೆ. ಆಲಿ ಎಂಬ ಶಬ್ದಕ್ಕೆ ಕಣ್ಣು ಅಂತ ಒಂದರ್ಥ ಇದೆ, ಪ್ಯೂಪಿಲ್ ಆಫ್ ದ ಐ, ಅದಕ್ಕೆ ಕೂಡ ಆಳಿಯ ಕಣ್ಣಾಳಿ ಅಂತ ಕರೀತಾರೆ. ಒಂದೊಂದ್ಸಾರಿ ಕಣ್ಣಾಳಿ ಅಂತ, ಕಣ್ಣಾಳಿ ಅಂದ್ರೆ ಪ್ಯೂಪಿಲ್ ಆಫ್ ದ ಐ ಅಂತ ಹೇಳಿ. ಇಲ್ಲ ಆಳಿ ಅಂದ್ರೆ ಪ್ಯೂಪಿಲ್ ಆಫ್ ದ ಐ ಎಂಬ ಅರ್ಥವೂ ಇದೆ, ಐ ಎಂಬ ಅರ್ಥ ಕಣ್ಣು ಎಂಬ ಅರ್ಥವೂ ಇದೆ. ಸೊ ಆಲಿ ಎಂಬ ಶಬ್ದಕ್ಕೆ ಕಣ್ಣು ಅಂತ ಅರ್ಥ ತಗೊಂಡಿರ್ಬೇಕು. ಇಲ್ಲಿ ಕಣ್ಣಿನ ಒಳಗಿರುವಂತಹ ವಾಮನ ನಾಮಕ ಪರಮಾತ್ಮ ಅವನು ಸುಭಾಮನ ಎನ್ನುವ ದೇವತ ಅಂತರ್ಗತನಾಗಿದ್ದಾನೆ, ಅವನು ನಮ್ಮ ಕಣ್ಣಿನ ಒಳಗಿದ್ದಾನೆ. ಅದಾದ ಮೇಲೆ ಫಾಲದ ಒಳಗೆ ಶಿವಕೇಶವನು. ನೋಡಿ, ಫಾಲ ಅಂದ್ರೆ ಹಣೆ, ಹಣೆದ ಒಳಗೆ ಇರುವ ಪರಮಾತ್ಮನ ರೂಪ ಅವನು ಶಿವ ಅಂತರ್ಗತನಾಗಿ, ಶಿವ ದೇವತೆ. ಸೊ ರುದ್ರದೇವರ ಅಂತರ್ಗತನಾಗಿ ಕೇಶವ ಇದ್ದಾನೆ. ಕೇಶವ ಎಂಬ ಶಬ್ದಕ್ಕೆ ಆಚಾರ್ಯರು ಹೇಳಿದಂಗೆ ಕಹ ಬ್ರಹ್ಮ ಇತಿ ಪ್ರೋಕ್ತಃ ಈಶಃ ರುದ್ರ ಅಂತೇಳಿ. ಕ ಈಶ ಬ್ರಹ್ಮ ರುದ್ರನನ್ನು ವರ್ತಯತಿ, ವರ್ತಿಸುವಂತ ನೇಮನ ಮಾಡುವನಕೋಸ್ಕರ ಕೇಶವ. ಅದಕ್ಕೆ ಕೇಶವ ರುದ್ರನನ್ನು ಬ್ರಹ್ಮದೇವರನ್ನು ನೇಮನ ಮಾಡ್ತಾನೆ. ಅದಕ್ಕೆ ಶಿವ ಅಂತರ್ಗತನಾಗಿರುವಂತಹ ಕೇಶವ ನಾಮಕ ಪರಮಾತ್ಮ ನಮ್ಮ ಹಣೆಯೊಳಗೆ ಇರ್ತಾನೆ. ಸೊ ಫಾಲದ ಒಳಗೆ ಶಿವ ಕೇಶವನು. ಸುಕಪೋಲದ ಒಳಗೆ ರತೀಶ ಕಾಮನು ಅಲ್ಲೇ ಪ್ರದ್ಯುಮ್ನ. ಸುಕಪೋಲ ಒಳ್ಳೆ, ಕಪೋಲ ಅಂದ್ರೆ ಕಪೋಲ ಸ್ಥಳ, ಕಪೋಲ ಸ್ಥಳ ಅಂದ್ರೆ ಕಪಾಳ, ನಮ್ಮ ಕೆನ್ನೆ ಅಂತ ಕರೀತಾರೆ. ಕೆನ್ನೆ ಅಂದರು, ಕಪೋಲ ಅಂದರು, ಕಪಾಳ ಸ್ಥಳ ಅಂದ್ರೆ ದ ಚೀಕ್ಸ್ ಅಪ್ಪರ್ ಪೋರ್ಷನ್ ಯಾವ್ದಿದೆ ಅದಕ್ಕೆ ಕಪೋಲ ಅಂತ ಕರೀತಾರೆ. ಸೊ ಸುಕಪೋಲ ಅಂದ್ರೆ ಒಳ್ಳೆ ಸುಂದರವಾದ ಕಪೋಲ ಅಂತ ಹೇಳಿ. ಅಂದ್ರೆ ಪರಮಾತ್ಮ ಈಸು ಎಂಬುದು ಪರಮಾತ್ಮನ ರೂಪಕ್ಕೆ ಅಪ್ಲೈ ಆಗುತ್ತೆ. ಅವನು ಎಲ್ಲವೂ ಶೋಭನಾಕರವಾದ ರೂಪಗಳ ಒಂದು. ಅವನು ಕಪೋಲದ ಒಳಗೆ ರತಿಪತಿಯಾದಂತಹ ಮನ್ಮಥ, ರತಿ ಈಶ ಕಾಮನು, ರತಿಪತಿಯಾದಂತಹ ಮನ್ಮಥ ಅಲ್ಲಿ ಕಪೋಲದ ಒಳಗಿದ್ದಾನೆ. ಆ ಮನ್ಮಥನ ಅಂತರ್ ಅಲ್ಲೇ, ಆ ಮನ್ಮಥನ ಒಳಗೆ ಅಲ್ಲೇ, ಅಲ್ಲಿ ಅಂದ್ರೆ ಆ ಮನ್ಮಥನ ಅಂತರ್ಗತನಾಗಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಅಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಬಹಳ ದಿನ ಕೆಲವು ಸಂದೇಹ ಇಲ್ಲಿ ಅಂದ್ರೆ ಕೃಷ್ಣನ ಮಗನ ಹೆಸರು ಪ್ರದ್ಯುಮ್ನ ಅಂತ ಒಂದು ಹೆಸರಿದೆ. ಕೃಷ್ಣನ ಮಗನ ಪ್ರದ್ಯುಮ್ನ, ಆ ಕೃಷ್ಣನ ಪ್ರದ್ಯುಮ್ನ ಮಗ ಅನಿರುದ್ಧ. ಸೊ ಮೊಮ್ಮಗನ ಹೆಸರು ಅನಿರುದ್ಧ ಅಂದ್ರೆ. ಸೊ ಇಲ್ಲಿ ಪರಮಾತ್ಮನ ಐದು ರೂಪಗಳಲ್ಲಿ ಕೂಡ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಎಂಬ ಹೆಸರುಗಳು ಬರುತ್ತೆ. ಅದೇ ವಿಧವಾಗಿ ಸಂಕರ್ಷಣ ಅಂದ್ರೆ ಬಲರಾಮನಿಗೂ ಸಂಕರ್ಷಣ ಅಂತ ಹೆಸರಿದೆ. ಈ ಹೆಸರುಗಳಿಗೆ ಏನಾದ್ರೂ ಸಿಗ್ನಿಫಿಕೆನ್ಸ್ ಇದೆ? ಯಾಕೆ ಪ್ರದ್ಯುಮ್ನ ಮಗ ಪ್ರದ್ಯುಮ್ನ ಎಂಬುದು ಪರಮಾತ್ಮನ ರೂಪ ಪ್ರದ್ಯುಮ್ನಿಗೆ ಯಾವುದಾದ್ರೂ ಒಂದು ಸಂಬಂಧ ಇದೋ, ಅದೇ ವಿಧವಾಗಿ ಪರಮಾತ್ಮನ ಮೊಮ್ಮಗನಾದ ಅನಿರುದ್ಧನಿಗೂ, ಅನಿರುದ್ಧ ರೂಪಿ ಪರಮಾತ್ಮನಿಗೂ ಏನನ್ನ ಸಂಬಂಧ ಇದೋ, ಯಾಕೆ ಈ ಹೆಸರುಗಳು ಒಂದೇ ವಿಧವಾದ ಹೆಸರುಗಳು ಯಾಕೆ ಇದೆ? ಅದೇ ವಿಧವಾಗಿ ಸಂಕರ್ಷಣ ಬಲರಾಮನಿಗೂ, ಸಂಕರ್ಷಣ ರೂಪ ಪರಮಾತ್ಮನಿಗೂ ಏನಾದರೂ ಸಂಬಂಧ ಇದೆ ಅಂತ ಹೇಳಿದರೆ, ಹೌದು, ಒಂದು ಲಿಂಕ್ ಇದೆ. ಏನು ಅಂದರೆ ಪ್ರದ್ಯುಮ್ನ ನೋಡ್ರಿ, ರತಿಪತಿ ಮನ್ಮಥ ಅವನೇ ಪ್ರದ್ಯುಮ್ನಾಗಿ, ಪರಮಾತ್ಮನ ಮಗ ಪ್ರದ್ಯುಮ್ನಾಗಿ ಅವತಾರ ಮಾಡ್ತಾನೆ. ಸೊ ಮನ್ಮಥನಿಗೆ ಪ್ರದ್ಯುಮ್ನ ಎಂಬ ಹೆಸರು ಅಲ್ಲಿ ಬಂದಿದೆ. ಅಂದ್ರೆ ಈ ಪ್ರದ್ಯುಮ್ನ ಎಂಬ ಹೆಸರಿನಲ್ಲಿ ಮಗ ಪರಮಾತ್ಮನ ಮಗನಾಗಿ ಹುಟ್ಟಿದ್ದಾನೆ ಮನ್ಮಥ. ಅದರ ಒಳಗೆ ಪ್ರದ್ಯುಮ್ನ ನಾಮಕ ಪರಮಾತ್ಮನ ಒಂದು ವಿಶೇಷ ಸನ್ನಿಧಾನ ಇದೆ. ಅದಕ್ಕೆ ಆ ಹೆಸರು ಪ್ರದ್ಯುಮ್ನ ಎಂಬ ಹೆಸರು ಸಾರ್ಥಕವಾಗಿದೆ. ಸೊ ಪರಮಾತ್ಮ ಪ್ರದ್ಯುಮ್ನ ನಾಮಕ ಪರಮಾತ್ಮ ತನ್ನ ಮಗನಾದ ಪ್ರದ್ಯುಮ್ನ ಅಂತ ಕರೆಯಲ್ಪಡುವಂತಹ ಮನ್ಮಥನ ಒಳಗೆ ವಿಶೇಷವಾಗಿ ಸನ್ನಿಧಾನದಿಂದ ಇದ್ದಾನೆಕೋಸ್ಕರ ಪ್ರದ್ಯುಮ್ನ ಎಂಬ ಹೆಸರು ಸಾರ್ಥಕವಾಗಿದೆ. ಸೊ ಇಬ್ರು ಬೇರೆ, ಪರಮಾತ್ಮನ ಮಗ ಪ್ರದ್ಯುಮ್ನ ಯಾರಾದ್ರೆ ಮನ್ಮಥನ ಅವತಾರನಾಗಿದ್ದಾನೋ ಆ ಪ್ರದ್ಯುಮ್ನೂ ಪರಮಾತ್ಮನ ಪಂಚರೂಪಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ, ನಾರಾಯಣ ಅಲ್ಲಿ ಬರುವಂತಹ ಪ್ರದ್ಯುಮ್ನ ಬೇರೆ. ಆದರೆ ಆ ಪ್ರದ್ಯುಮ್ನ ಪರಮಾತ್ಮ ಪ್ರದ್ಯುಮ್ನ ವಿಶೇಷ ಸನ್ನಿಧಾನ ಪ್ರದ್ಯುಮ್ನ ನಲ್ಲಿ ಇದೆ. ಅದೇ ವಿಧವಾಗಿ ಪರಮಾತ್ಮನ ಮೊಮ್ಮಗನಾದ ಅನಿರುದ್ಧನಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಅದಕ್ಕೆ ಅನಿರುದ್ಧ ಅಂತ ಕರೀತಾರೆ. ಅದೇ ವಿಧವಾಗಿ ಸಂಕರ್ಷಣ ಅಂದ್ರೆ ಸಮ್ಯಕ್ ಕರ್ಷತಿ, ಒಂದು ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಪರಮಾತ್ಮ, ದೇವಕಿ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ದೇವಮಾಯ ಕರ್ಕೊಂಡು ಹೋಗ್ತಾಳೆ ಆ ಬಲರಾಮನನ್ನು. ಅದಕ್ಕೆ ಬಲರಾಮನಿಗೆ ಸಂಕರ್ಷಣ ಅಂತ ಕರೀತಾರೆ. ಸೊ ಆ ಸಂಕರ್ಷಣ ನಾಮಕ ಬಲರಾಮನಲ್ಲಿ ಸಂಕೃಷ್ಣ ನಾಮಕ ಪರಮಾತ್ಮನ ಒಂದು ವಿಶೇಷ ಸನ್ನಿಧಾನ ಇದೆ, ಅದಕ್ಕೆ ಆ ಹೆಸರು ಸಾರ್ಥಕವಾಗಿದೆ. ಸಂಕರ್ಷಣ ಅಂದ್ರೆ ಪ್ರದ್ಯುಮ್ನ, ಹಾಗೆ ಪ್ರದ್ಯುಮ್ನಲ್ಲಿ ವಿಶೇಷ ಸನ್ನಿಧಾನ ಇದೋ ಅದೇ ವಿಧವಾಗಿ ಸಂಕರ್ಷಣ ರೂಪಿ ಪರಮಾತ್ಮನ ವಿಶೇಷ ಸನ್ನಿಧಾನ ಸಂಕರ್ಷಣ ಅಂತ ಕರೆಯಲ್ಪಡುವಂತಹ ಬಲರಾಮನಲ್ಲಿ ವಿಶೇಷವಾಗಿ ಸನ್ನಿಧಾನ ಇದೆ, ಅದಕ್ಕೆ ಸಂಕರ್ಷಣ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ಸಂಕರ್ಷಣ ಎಂಬ ಶಬ್ದ ನೋಡಿ ಬಲರಾಮನಿಗೆ ಸಾರ್ಥಕವಾಗಿದೆ, ಯಾಕಂದ್ರೆ ಸಂಕರ್ಷಣ ಎಂಬ ಶಬ್ದ ಶೇಷನಿಗೂ ಬರುತ್ತೆ. ಸಂಕರ್ಷಣ ಅಂದ್ರೆ ಆಕರ್ಷಣ ಶಕ್ತಿ, ಶೇಷ ಈ ಗ್ರಹಗಳಿಗೆಲ್ಲ ಆಕರ್ಷಣ ಶಕ್ತಿಯನ್ನು, ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದನ್ನು ಕೊಂಡುಕೊಡ್ತಾನೆ. ಅದಕ್ಕೆ ಸಂಕರ್ಷಣ ಎಂಬ ಶಬ್ದ ಶೇಷನಿಗೂ ಅನ್ವರ್ಥಕವಾಗಿದೆ. ಅದೇ ವಿಧವಾಗಿ ಶೇಷಾವತಾರಿಯಾದಂತಹ ಬಲರಾಮನಿಗೂ ಸಂಕರ್ಷಣ ಎಂಬ ಹೆಸರು ಬಂದಿದೆ. ಸೊ ಈ ಸಂಕರ್ಷಣ ಎಂಬ ಶಬ್ದಕ್ಕೆ ಶೇಷ ಅಂತಲೂ ಅರ್ಥ ಇದೆ. ಸೊ ಆದಿಶೇಷನಿಗೂ ಸಂಕರ್ಷಣ ಅಂತ ಕರೀತಾರೆ. ಈ ವಿಧವಾಗಿ ಸಂಕರ್ಷಣ ಎಂಬ ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು ನಾವು ನೋಡಬೇಕು. ಸಂಕರ್ಷಣ ಅಂದ್ರೆ ಪರಮಾತ್ಮ ರೂಪಕ್ಕೆ ಒಂದು ಸಂಕರ್ಷಣ ಅಂತ ಇದೆ, ಅದು ಪಂಚರೂಪಗಳಲ್ಲಿ ಬರುವಂತಹ ಒಂದು ಸಂಕರ್ಷಣ ರೂಪ. ಆ ಸಂಕರ್ಷಣ ನಾಮಕ ಪರಮಾತ್ಮ ಆದಿಶೇಷನಲ್ಲಿಯೂ ಬಲರಾಮ